ಇವತ್ತಿಲ್ಲಿ ಬ್ರಾಹ್ಮಣರ ಬ್ರಾಹ್ಮಣ ಸಮಾರಾಧನೆ ಅಂತ ಮಾಡಿದ್ದೀರ. ಎಲ್ರಿಗೇನು ಗಂಗೆ ವಿಷ್ಣು ಪಾದ ಕೊಟ್ಟಿದ್ದಾರೆ. ಸೊ ಏನು ಮಾಡಿದ್ರು, ಪವಮಾನ ಹೋಮ ಮಾಡಿದ್ರು, ಏನು ಮಾಡಿದ್ರು, ಏನು ನೋಡಿದ್ದೀವಿ, ಏನನ್ನ ತಗೊಂಡು ಹೋಗ್ತಾ ಇದ್ದೀವಿ, ಇದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ. ವೇದದಲ್ಲಿ ಬೃಹದಾರಣ್ಯಕೋಪನಿಷತ್ತಲ್ಲಿ ಒಂದು ತಂದೆ ಮಗನಿಗೆ, ತಂದೆ ಅಂದ್ರೆ ನಮ್ಗೆಲ್ಲ ಗೊತ್ತು, ನಮ್ಗೆ ಜನ್ಮ ಕೊಟ್ಟಿದ್ದವರು, ನಮ್ಮನ್ನ ಪಾಲನೆ ಮಾಡಿದವರು, ನಮ್ಗೆ ಸಂಸ್ಕಾರಗಳೇ ಮಾಡಿಕೊಟ್ಟವರು, ವಿದ್ಯಾಭ್ಯಾಸ ಎಲ್ಲ ಮಾಡಿಕೊಟ್ಟವನು ತಂದೆ. ಆ ತಂದೆಯ ಶಾಸ್ತ್ರದಲ್ಲಿ ಬರುತ್ತೆ, ತಂದೆಯ ತಂದೆ ಅಜ್ಜ ಮುತ್ತಜ್ಜ ಇವರ ಒಂದು ಅವ್ರ ಮೂಲಕವಾಗೇ ನಮ್ಗೆ ಜನನಗಳು ಬಂದಿದೆ. ಸೊ ನಾವು ಅವರಿಗೆ ಸಲ್ಲಿಸಬೇಕಾದ ಕೃತಜ್ಞತೆ ಅಂತ ಇರುತ್ತೆ. ಸೊ ಒಂದು ತಂದೆ ತಾನು ಕೊನೆ ದಿವಸದಲ್ಲಿ ಅವನ ಮಗನಿಗೆ ಹೇಳ್ತಾನೆ, ತ್ವಂ ವೇದ ತ್ವಂ ಯಜ್ಞ ತ್ವಂ ಲೋಕ ಅಂತ ಮಗನಿಗೆ ಕರೆದು ಹೇಳ್ತಾನೆ. ಅವನಿಗೆ ಯಾವಾಗ ತನ್ನ ಅಂತ್ಯಕಾಲ ಬರುತ್ತೆ ಎಂಬುದು ಸೂಚನೆಗಳು ಇರುತ್ತೆ. ಆ ಸೂಚನೆಗಳು ಬಂದಾಗೆ ಮಗನನ್ನ ಕರೆದು ಹೇಳ್ತಾನೆ, ಅಂದ್ರೆ ನೀನೇ ವೇದ, ನೀನೇ ಯಜ್ಞ, ನೀನೇ ಲೋಕ ಅಂತ ಅರ್ಥ ಇಲ್ಲ, ಮಗನಿಗೇನೋ ಅದು ಅರ್ಥ ಆಗಿದೆ, ಯಾಕೆಂದ್ರೆ ತಂದೆ ಹೇಳ್ಕೊಟ್ಟಿದ್ದಾನೆ ಅವನಿಗೆ. ಆವಾಗ ಮಗ ಹೇಳ್ಬೇಕು ತಂದೆಗೆ, ಅಹಂ ವೇದ ಅಹಂ ಯಜ್ಞ ಅಹಂ ಲೋಕ ಅಂತ ತಂದೆಗೆ. ಅಂದ್ರೆ ತಂದೆ ಹೇಳೋ ಮಾತು ಬಂದು ನೀನು ವೇದವನ್ನ ಕಲಿ ಅಂತ. ವೇದವನ್ನ ತಂದೆನೇ ಹೇಳಿಕೊಟ್ಟಿದ್ದೆ, ಉಪನಯನ ಆದಮೇಲೆ ಗುರುಕುಲಕ್ಕೆ ಕಳಿಸಿ ಎಲ್ಲ ಬಂದಿದೆ. ತಿರ್ಗಾ ತ್ವಂ ವೇದ ಅಂತ ಯಾಕೆ ಹೇಳ್ತಾನಂದ್ರೆ, ವೇದ ಅಂತ ಬರೋ ಶಬ್ದ ಕೇಳೋದು ಗುರುಗಳ ಮೂಲಕವಾಗ ತಿಳ್ಕೊಳ್ಳೋದು ಮಾತ್ರ ಇಲ್ಲ, ತಿಳಿದದನ್ನ ಯಥಾಮತಿ ಯಥಾಶಕ್ತಿ ಒಂದು ಪ್ರಾಕ್ಟೀಸ್ಲಿ ಇಡಬೇಕು. ಅದನ್ನೇ ವೇದ ಎಂಬ ಶಬ್ದದಿಂದ ತಿಳಿ ಅಂದ್ರೆ ತಿಳಿದು ಅನುಸಂಧಾನ ತಿಳಿದು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಅಂತ ಅರ್ಥ. ಆಮೇಲೆ ತ್ವಂ ಯಜ್ಞ ಅಂದ್ರೆ ತಿಳಿದಿದ್ದಾನೆ, ತಿಳಿದದನ್ನ ಯಜ್ಞ ಮಾಡೋದು. ಯಜ್ಞ ಮಾಡು ಅಂದ್ರೆ ಕೂತ್ಕೊಂಡು 24/7 ಯಜ್ಞ ಮಾಡುವಂತ ಅರ್ಥನೇ ಅಲ್ಲ. ಯಜ್ಞ ಶಬ್ದಕ್ಕೆ ಯಜ್ಞ ದೇವ ಪೂಜಾಯ ಸಂಗತೀಕರಣ ದಾನ ಅಂತ ಅರ್ಥ ಹೇಳ್ತಾರೆ. ಅಂದ್ರೆ ಯಜನ ಅಂದ್ರೆ ಇವತ್ತು ಮಾಡಿದ್ರು, ಯಜ್ಞ ಮಾಡಿದ್ರು ಅಂದ್ರೆ ಯಜ್ಞ ಅಂದ್ರೆ ಅದು ದೇವರ ಆರಾಧನೆ. ದೇವರ ಆರಾಧನೆ ಮಾಡುವಂತ ವಿಧಾನ ಒಂದು ನಾವೇ ಮಾಡ್ಕೊಳ್ಳೋದು, ಇನ್ನೊಂದು ಸಂಗತೀಕರಣ, ಎಲ್ಲ ಲೈಕ್ ಮೈಂಡೆಡ್ ಪೀಪಲ್ ಭಗವತ್ ಭಕ್ತರು ಎಲ್ಲರನ್ನೂ ಸೇರಿಸಿ ನಾವು ಮಾಡೋದು. ಇನ್ನೊಂದು ದಾನ, ದಾನ ಅಥವಾ ತ್ಯಾಗ. ದಾನ ತ್ಯಾಗ ಅಂದ್ರೆ ಅವ್ರು ಎಲ್ರಿಗೇನು ಕೊಟ್ರು ಅದು ಒಂದು ದಾನನೇ, ಅನ್ನದಾನ ಎಲ್ಲ ಆಯಿತು. ಮುಖ್ಯವಾದ ದಾನ ಏನು ಅಂದ್ರೆ ಅದೇ ತೊಂಬೇದ ಅಂತ ಹೇಳಿದ್ದಾರೆ. ತೊಂಬೇದ ಅಂತ ಹೇಳಿದ ಮೇಲೆ ಇದು ಬರುತ್ತೆ, ಅಂದ್ರೆ ವೇದದಲ್ಲಿ ಏನ್ ತಿಳ್ಕೊಂಡಿದ್ದಾನೆ ಅಂದ್ರೆ ಭಗವಂತ, ವೇದದಲ್ಲಿ ಇರುವಂತ ವಿಷಯ ಏನು ಅಂದ್ರೆ ಭಗವಂತ ಆ ಒಂದು ಸೂತ್ರ ಮತ್ತು ಅವನೇ ಅಂತರ್ಯಾಮಿ ಎರಡಲ್ಲಿನೂ ಭಗವಂತನೇ ಇದ್ದಾನೆ ಎಂಬುದನ್ನ ತಿಳಿದುಕೊಂಡಿದ್ದಾನೆ. ಅದನ್ನ ಅವನು ಹಿ ಹ್ಯಾಸ್ ಟು ಪುಟ್ ಇಟ್ ಇನ್ ಪ್ರಾಕ್ಟೀಸ್. ಸೊ ದಾನ ಮಾಡೋದು ಅಂದ್ರೆ ಏನು ಅಂದ್ರೆ ನಮ್ಮಲ್ಲಿ ಇರುವಂತ ಈ ಅಹಂಕಾರ ಮಮಕಾರ, ನಾನು ನನ್ನದು ಎಂಬ ಜಡಮತಿಮಾನವನ್ನು ದಿನ ದಿನದಿ ಮಾಡುವ ಸ್ನಾನ ಜಪ ಮೊದಲಾದ ಕರ್ಮಗಳು ದಾನವರು ಸೆಳೆದೊಯ್ಯರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಅಂತ ಹೇಳ್ತಾರೆ. ಅಂದ್ರೆ ನಾವು ಎಷ್ಟೇ ಕರ್ಮಗಳು ಏನೇ ಮಾಡಿದ್ರು, ಎಷ್ಟು ಒಂದು ದೊಡ್ಡ ಕರ್ಮಗಳನ್ನು ಮಾಡಿದ್ರು, ನಾನು ಮಾಡಿದ್ದೆ, ನಾನೇ ಮಾಡಿದ್ದೆ, ನಮ್ಮನೆಯಲ್ಲಿ ಮಾಡಿದ್ದೀವಿ, ಇದು ಈ ತರ ನಾನು ನನ್ನದು ಎಂಬುದಿದ್ರ ಎಷ್ಟು ದೊಡ್ಡದಾದ್ರೂ ಶ್ರೀನಿವಾಸ ಹಿ ವಿಲ್ ನೆವರ್ ಅಕ್ಸೆಪ್ಟ್ ದಾನವರು ಸೆಳೆದಯ್ಯರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಅಂತ ಹೇಳ್ತಾರೆ. ಸೊ ಅದು ದಾನ ಮಾಡೋದು ಎಂಬ ಪರ್ಪಸ್ ಇಸ್ ನನ್ನದಲ್ಲ, ಇದು ದೇವರು ಕೊಟ್ಟದ್ದು. ಅದು ವೇದದಿಂದ ತಿಳ್ಕೊಳ್ಳೋದು ಏನು ಅಂದ್ರೆ ಈ ಒಂದು ಊಟ ಹಾಕಿದ್ದಾರೆ, ಹಾಕುವಾಗ ಅದು ಬಡಿಸುವಾಗ ತಿಳ್ಕೊಳ್ಳುವುದು ಏನು ಅಂದ್ರೆ ಈ ಅನ್ನ ಸೃಷ್ಟಿ ಮಾಡಿದೆ. ಅದು ಬೃಹದಾರಣ್ಯಕ ಉಪನಿಷತ್ತಲ್ಲಿ ಸಪ್ತಾಂಗದ ಬ್ರಾಹ್ಮಣದಲ್ಲೇ ಬರುವಂತ ವಿಷಯ, ದೇವರು ಕೊಟ್ಟ ಅನ್ನ, ಅದಕ್ಕೆ ಅದು ಕ್ಷೀಣ ಆಗೋದೇ ಇಲ್ಲ, ಅನಾದಿ ಕಾಲದಿಂದ ಬರುತ್ತೆ. ಅನಂತ ಕಾಲಕ್ಕೇನು ಅನ್ನ ಎಲ್ಲರಿಗೇನು ಇದೆ. ಸೊ ದೇವರು ಕೊಟ್ಟ ಅನ್ನ, ದೇವರು ಕೊಟ್ಟದ್ದು ಎಲ್ಲದು, ನನ್ನ ದೇಹದಲ್ಲಿನೂ ಜೀವ ಅಂಬೋನು ಒಂದು ಅಣುಕ್ಕಿಂತ ಚಿಕ್ಕವನು, ಅಂದ್ರೆ ನಾನು ಅಂಬೋದು ಏನಿದೆ, ಎಲ್ಲವೂ ಈ ದೇಹ ಎಲ್ಲವೂ ದೇವರು ಕೊಟ್ಟದೆ. ಸೊ ದೇವರು ಕೊಟ್ಟದ್ದು, ದೇವರು ಪ್ರೇರಣೆ ಆ ಒಂದು ಇದೆ ಅಂತ ಇನ್ನೊಬ್ಬ
ಅಲ್ಲಿ ಬಂದವರಿಗೆ ಕೊಡೋದು ಅಂದ್ರೆ ನಾನು ಕೊಡೋದಿಲ್ಲ, ದೇವರು ಕೊಟ್ಟದನ್ನ. ಐ ಆಮ್ ಜಸ್ಟ್ ಲೈಕ್ ಎ ಟ್ಯೂಬ್ ಪ್ಯಾಸಿಂಗ್ ಆನ್ ಟು ಎವ್ರಿಬಡಿ. ನನ್ನದು ಒಂದು ಇಲ್ಲ, ಇದೇ ದಾನ ಅಂಬೋದು ತಾತ್ಪರ್ಯ. ಇದನ್ನೇ ನಾವು ದಾನ ಅಂತ ಕೊಡ್ತೀವಿ, ಬೆಣ್ಣಿ ದಾನ, ಅನೇಕ ದಾನಕ್ಕೇನು ಒಂದೊಂದಕ್ಕೇನು ತುಂಬಾ 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 ಸಿಗ್ನಿಫಿಕೆನ್ಸ್ ಇದೆ. ಇದೆಲ್ಲ ಅವನು ತಂದೆಗೆ ಮಾತು ಕೊಟ್ಟಿದ್ದಾನೆ, ಮಾಡ್ತೀನಿ ಅಂತ ಕೊಟ್ಟಿದ್ದಾನೆ. ಆ ಒಂದು ಮಾತನ್ನ ಮಗ ಉಳಿಸ್ತಾನೆ. ಆ ಉಳಿಸುವ ಮೂಲಕವಾಗ ಈ ಉತ್ತಮ ಜೀವಿ ಇದ್ರ ಆ ಮಗ ಮಾಡುವಂತ ಮನಸ್ಸು ವಾಕು ಕರ್ಮದಿಂದ ಒಂದು ಪಾಲು ದೇವತೆಗಳು, ಈ ಪಿತೃ ದೇವತೆಗಳು ಆ ಒಂದು ತಂದೆಗೇನು ಕೊಡ್ತಾರೆ, ಆ ಯಾಕೆ ತಂದೆಗೇನು ಅದನ್ನ ಕೊಡ್ತಾರೆ. ಸೊ ಇದೆಲ್ಲ ಮಾಡಿ ಕೊನೆಯಲ್ಲಿ ಅವನು ತೀರ್ಥ, ತೀರ್ಥ ಯಾತ್ರೆ ಅಂದ್ರೇನೆ ತೀರ್ಥ ಅಂದ್ರೆ ಶಾಸ್ತ್ರ ಅಂತಾನೆ ಅರ್ಥ. ತೀರ್ಥ ಯಾತ್ರೆ ಮಾಡ್ತಾನಂದ್ರೆ ಈಗ ತಿಳ್ಕೊಂಡಿದ್ದಾನೆ, ಆ ಅನುಸಂಧಾನದಲ್ಲಿ ಇಟ್ಟಿದ್ದಾನೆ. ತನ್ನೊಳಗೆ ಇರೋದು ನಮ್ಮ ಸುತ್ತಿರೋದು ಇದೆಲ್ಲ ಅನುಸಂಧಾನದಲ್ಲಿ ಇಟ್ಟಿದ್ದಾನೆ. ತನ್ನೊಳಗೆ ಇರುವಂತ ಈ ಭಗವಂತನನ್ನ ಈ ಒಂದು ದೇವರು ಈ ಒಂದು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಇಲ್ಲಿನೂ ನೋಡಬೇಕು, ನಮ್ಮೊಳಗೆ ಇರುವಂತ ಭಗವಂತನನ್ನ ಎಲ್ಲಾ ಕಡೆಯನ್ನು ನೋಡಬೇಕು. ಎಲ್ಲಿ ನೋಡೋದು ನಾವು? ಇದಕ್ಕೆ ತೀರ್ಥಯಾತ್ರೆ ನಮ್ಮ ನಮಗೆ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ನಾವು ಮಾಡ್ತಾ ಇರ್ತೀವಿ. ಇದು ಒಂದು ದೀರ್ಘವಾದ ತೀರ್ಥಯಾತ್ರೆ, ಆ ಒಂದು ಬದ್ರಿ ಮುಂತಾದ ಜಾಗಕ್ಕೆ ಹೋಗೋದು. ಇದಕ್ಕೆ ಸಿಗ್ನಿಫಿಕೆನ್ಸ್ ಏನು ಬರುತ್ತಂದ್ರೆ ಪಂಚಮಸ್ಕಂದ ಭಾಗವತದಲ್ಲೇ ಆ ಜಾಂಬುದ್ವೀಪ ಇದೆಲ್ಲ ಹೇಳುವಾಗ ಅಲ್ಲಿ ಬರುತ್ತೆ. ಅಲ್ಲಿ ಏನ್ ಹೇಳ್ತಾರಂದ್ರೆ ಈ ಭಾರತ ವರ್ಷ ಅಂತ, ಭಾರತ ವರ್ಷ ಅಂದ್ರೆ ದಟ್ ವಿಚ್ ಯು ಸಿ ಅಂಡ್ ಡು ಕರ್ಮಸ್ ಬೇಸಿಕಲಿ. ಈ ಭಾರತ ವರ್ಷಕ್ಕೆ ಮುಖ್ಯವಾದದ್ದು ಆ ಒಂದು ಬದ್ರಿನಾಥ. ಒಂದೊಂದು ಸ್ಥಳಕ್ಕೆ ಒಂದೊಂದು ವಿಶೇಷ ಇರುತ್ತೆ. ಇಡೀ ಭಾರತ ವರ್ಷ ಅಂತ ತಕೊಂಡ್ರೆ, ಇಡೀ ಒಂದು ಅರ್ಥ ಅಂತ ತಕೊಂಡ್ರೆ, ಅದಕ್ಕೆ ಅಖಂಡ ರೂಪವಾಗಿರುವಂತ ರೂಪ ನರನಾರಾಯಣರ ರೂಪ. ದ ಮೆಸೇಜ್ ಇಸ್ ದೇವರು ಮಾಡ್ತಾನೆ, ದೇವರು ಮಾಡ್ತಾನೆ ಅಂತ ನಾವು ಸುಮ್ಮನೆ ಇರೋದಲ್ಲ. ಪುರುಷ ಪ್ರಯತ್ನ, ಪುರುಷ ಪ್ರಯತ್ನ ಇಸ್ ಆಲ್ಸೋ ಇನ್ವಾಲ್ವ್ ಇನ್ ದೇವರ ಇಚ್ಛೆಯಲ್ಲೇ ಬರುತ್ತೆ. ಇಸ್ ಪಾರ್ಟ್ ಪಾರ್ಸಲ್ ಆಫ್ ಇಟ್. ಪುರುಷ ಪ್ರಯತ್ನ ಬೇಕು ಅಂತ ಒಂದು ಸೂಚನೆ ಅದು. ಸೊ ಅದನ್ನ ಅಲ್ಲಿ ದರ್ಶನ ಮಾಡಕ್ ಹೋಗ್ತೀವಿ. ಅಲ್ಲಿ ದರ್ಶನ ಮಾಡುವಾಗ ಅಲ್ಲಿ ಒಂದೊಂದು ಕಡೆಯನ್ನು ದೇವರೇ ಪೂಜ್ಯ ಪೂಜಕ ಭಾವ ಅಂತ ಹೇಳ್ತಾರೆ. ಅಂದ್ರೆ ನಾವೇನೋ ದೇವರಿಗೆ ಪೂಜೆ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋದು ತುಂಬಾ ತಪ್ಪು ಅಂತ ಹೇಳ್ತಾರೆ. ನಾವು ಪೂಜೆ ಮಾಡೋದಲ್ಲ, ಅಲ್ಲಿನೂ ಅವನೇ ಕೂತಿದ್ದಾನೆ, ಇಲ್ಲಿನೂ ಇವನೇ ಇದ್ದಾನೆ. ಪೂಜ್ಯ ಪೂಜಕ ಸೇವ್ಯ ಸೇವಕ, ಬಿಕಾಸ್ ಈ ಜೀವನದಲ್ಲಿ ಧರ್ಮಗಳು, ಚೇತನ ಧರ್ಮಗಳು ಇದೆ, ಬಟ್ ಮಾಡುವಂತ ಶಕ್ತಿ ಎಂಬುದು ಇಲ್ಲವೇ ಇಲ್ಲ. ಅದಕ್ಕೆ ಅವನೇ ಪೂಜ್ಯ ಪೂಜಕ. ಅದಕ್ಕೆ ಅಲ್ಲಿನೂ, ಅಲ್ಲಿ ಯಾರು ಪೂಜ್ಯ ಪೂಜಕ ಅಂದ್ರೆ ನರನಾರಾಯಣರು, ಇಲ್ಲಿ ನಾರದರು. ನಾರದರು ಅಂತ ಅದು ನಾವು ತಿಳ್ಕೋಬೇಕು ಅಂದ್ರೆ ನಮ್ಮೊಳಗೇನೋ ತಿಳ್ಕೋಬೇಕು. ನಾವು ಇವಾಗ ಯಾತ್ರೆ ಹೋಗ್ತಾ ಇದ್ದೀವಿ, ಯಾತ್ರೆ ಹೋಗುವಾಗ ಅವನನ್ನ ದರ್ಶನ ಮಾಡ್ಲಿಕ್ಕೆ ಅಲ್ಲಿ ಹೋಗ್ತಾ ಇದ್ದೀವಿ. ಹೋಗುವಾಗ ಇದನ್ನ ನಾವು ತಿಳ್ಕೊಂಡು ಹೋಗ್ಬೇಕಾ, ಕ್ಷೇತ್ರಗಳಿಗೆ ಹೋಗ್ಬೇಕು. ಅಲ್ಲಿ ಅಲ್ಲಿ ವಿಶೇಷವಾಗಿ ಅಲ್ಲಿ ಅನೇಕ ಪ್ರಯಾಗಗಳನ್ನು ನೋಡ್ತೀವಿ. ಫಸ್ಟ್ ಪ್ರಯಾಗ ನಾವು ನೋಡುವಾಗ ಅಲ್ಲಿ ಆಕಾಶದಿಂದ ಇಳಿದು ಬಂದಿದ್ದಾಳೆ ನಮ್ಮ ತಾಯಾದಂತ ಗಂಗಾದೇವಿ ಅಲಕನಂದ ಅಂತ. ಅಲಕನಂದ ಅಂತ ಅವಳು ಇಳಿದು ಬರ್ತಾಳೆ. ಇಳಿದು ಬರುವಾಗ ಅಲ್ಲಿ ಫಸ್ಟ್ ಅವಳು ಮೇಲಿಂದ ಬರುವಾಗ ಎರಡು ಕವಲುಗಳಾಗ್ತ, ಒಂದು ಕವಲಿಂದ ಅಲ್ಲಿ ಸರಸ್ವತಿ ಅದು ಗುಪ್ತವಾಗಿರ್ತಾಳೆ. ಅವಳಿಗೆ ವಿಷ್ಣು ಗಂಗಾ ಅಂತಾನೆ ಹೆಸರು. ವಿಷ್ಣು ಗಂಗಾ ಎಂಬ ಹೆಸರಿಂದ ಬರ್ತಾಳೆ. ಅವಳನ್ನೇ ಅಲಕನಂದ ಅವಳೇ ಆಗ್ತಾಳೆ. ಇದ್ ಮೇಲಿಂದ ದೌಳಿ ಬರ್ತಾಳೆ. ಎರಡನ್ನು ಸೇರಿ ದೌಳಿ ತನ್ನ ಹೆಸರನ್ನ ಕಳ್ಕೊಳ್ತಾಳೆ. ಅಲ್ಲಿಂದ ಅಲಕನಂದ ಎಂಬ ಹೆಸರಿಂದ ಬರ್ತಾಳೆ. ಅಂದ್ರೆ ಇದು ಉಪನಿಷತ್ತಲ್ಲಿ ಬಂದ ವಿಷಯಗಳೇ. ಹಾಗೇನೆ ನಾವು ಮೋಕ್ಷಕ್ಕೆ ಹೋದಾಗ ನಮ್ಮ ನಮ್ಮ ಅರಿವು ನಮಗೆ ಇರುತ್ತೆ, ಬಟ್ ವಿ ಜಸ್ಟ್ ಗೋ ಎಂಟರ್ ಇನ್ ಟು ಭಗವಂತನ ರೂಪವನ್ನೇ ಸೇರ್ತೀವಿ. ಅದನ್ನ ಇವನು ತಿಳ್ಕೊಂಡಿದ್ದಾನೆ ಮಗ. ಅಲ್ಲಿ ಹೋಗಿ ಅದನ್ನ ನೋಡ್ತಾನೆ, ಅಲ್ಲಿನೂ ಅವಳೇ ಇದ್ದಾಳೆ ಅಂತ ಅದನ್ನ ದರ್ಶನ ಮಾಡ್ತಾನೆ. ಹೀಗೆ ಒಂದೊಂದು ಕರ್ಣಪ್ರಯಾಗ, ರುದ್ರಪ್ರಯಾಗ, ಕರ್ಣಪ್ರಯಾಗ, ನಂದಪ್ರಯಾಗ, ರುದ್ರಪ್ರಯಾಗ, ಹೀಗೆ ಒಂದೊಂದು ಪ್ರಯಾಗಗಳು ಒಂದೊಂದು ಸೇರ್ತಾ 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 ಬಂದು ದೇವಪ್ರಯಾಗ ಆಗತ್ತೆ. ದೇವಪ್ರಯಾಗ ಬರುವಾಗ ಅಲ್ಲಿ ಭಾಗೀರಥಿಯೇ ಬರ್ತಾಳೆ. ಸ್ವಯಂ ಭಾಗೀರಥಿ ಬಂದು ಅಲಕನಂದ ಇವ್ರ ಜೊತೆಯಲ್ಲಿ ಜಾಯಿನ್ ಆಗ್ತಾಳೆ. ಅಲ್ಲಿಂದ ಕೆಳಗೆ ಬಂದಾಗ ಶಿಶಿಗೆ ತಪೋವನ ಬರುತ್ತೆ, ಹರಿದ್ವಾರ ಬರುತ್ತೆ. ಅಲ್ಲಿನೂ ನಾವು ದರ್ಶನ ಎಲ್ಲ ಮಾಡ್ತಾ 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 ಇಲ್ಲಿ ಬಂದಾಗ ನಾವು ಪ್ರಯಾಗಕ್ಕೆ ಬರ್ತೀವಿ. ಪ್ರಯಾಗಕ್ಕೆ ಬಂದಾಗ ಆವಾಗ ನೆನಪು ಮಾಡ್ಕೊಳ್ತಾನೆ ಈ ಜೀವಿ. ಸೊ ಹೀಗೇನೆ ಪ್ರಾಚ್ಯಾಮ ಸಂಜಯಂತಿ ನದಿ ಅಂತ ಬರುತ್ತೆ. ಶ್ವೇತ ಪರ್ವತೇಭ್ಯೋ ಅಂತ ಬರುವಾಗ ನಮ್ಮ ತಲೆ ಎಂಬುದೇ ಬ್ರಹ್ಮಗಿರಿ ಅಂತ ಚಿಂತನೆ. ಇದೇ ಬ್ರಹ್ಮಗಿರಿ, ಇದೇ ಇದೇ ಶ್ವೇತ ಪರ್ವತ, ಹಿಮಾಲಯ ಪರ್ವತ ಇದು. ಇಲ್ಲಿನೂ ದೇವರಿದ್ದಾನೆ, ಅಲ್ಲಿನೂ ದೇವರಿದ್ದಾನೆ ಅಂತ ಆ ಚಿಂತನೆಯನ್ನು ತಂದುಕೊಂಡು ಆ ಒಂದು ನದಿಯಲ್ಲಿ ಹಾಗೆ ಹೇಗೆ ಪ್ರಯಾಗಗಳು ಬರುತ್ತೋ ಹಾಗೇನೆ ನಮ್ಮ ನಮ್ಮ ಇಡೀ ದೇಹದಲ್ಲಿ ಇಲ್ಲಿ ಬ್ರಹ್ಮರಂಧ್ರದಿಂದ ಒಳಗೆ ಆಚಾರ್ಯ ಹೇಳಿದ್ರು, ಸೀಮಂತ ಪ್ರದೇಶ ಅಂತ ಹೇಳಿದ್ರು ಆಚಾರ್ಯರು. ಹಾಗೇನೆ ಇಲ್ಲಿನೂ ನಮ್ಮ ನದಿಗಳು ಇಲ್ಲಿಲ್ಲ ಇರುತ್ತೆ, ಇಲ್ಲಿನೂ ದೇವರಿದ್ದಾನೆ, ಅಲ್ಲಿನೂ ಇದ್ದಾನೆ, ಅಲ್ಲಿ ಇರುವಂತ ದೇವ ಇಲ್ಲಿ ಇರುವಂತ ದೇವ ಎಲ್ಲವೂ ಒಂದೇ ಅಂತ ಅಲ್ಲಿ ದೇವರಲ್ಲಿ ಐಕ್ಯ ಚಿಂತನೆಯ ಮಾಡಿಕೊಂಡು ಅದನ್ನ ನಾವು ವೇಣಿದಾನ ಅಂತ ಅಲ್ಲಿ ಸ್ತ್ರೀಗಳು ಕೊಡ್ತಾರಲ್ಲಿ ಆ ಒಂದು ಇಡ ಸುಷುಮ್ನ ಇಡ ತಿಂಗಳ ಇದು ಬರುತ್ತೆ ಅಂತ ಹೇಳಿ ಆ ಹಾಕಿ ಆ ಒಂದು ಅನುಸಂಧಾನದಲ್ಲಿ ಯು ಜಸ್ಟ್ ಪ್ಲೇಟ್ ಇಟ್. ಪ್ಲೇಟ್ ಮಾಡೋದು ಅಂದ್ರೆ ಪ್ಲೇಟ್ ಮಾಡೋದು, ಹೂ ಕಟ್ಟೋದು ಅಂದ್ರೆ ಮನಸ್ಸಲ್ಲಿ ಅದ ದೇವರನ್ನ ಕಟ್ಟೋದನ್ನ ಒಂದೊಂದು ಇದಾಗೆ ದೇವರನ್ನ ಯು ಜಸ್ಟ್ ಸ್ಟಿಂಗ್ ಇಟ್ ಮಾಡಿ ಎಲ್ಲವೂ ನಿನ್ನದೇ, ಇಲ್ಲಿ ಇರೋದು ಅಲ್ಲಿ ನಿನ್ನದೇ ಅಂತ ಅಂಬೋ ಅನುಸಂಧಾನದಿಂದ ಅದನ್ನೊಂದು ಅಲ್ಲಿ ತ್ಯಾಗ ಮಾಡೋದು. ಅಲ್ಲಿ ತ್ಯಾಗ ಮಾಡಿಬಿಟ್ಟು ಆಮೇಲೆ ಕೊನೆಯಲ್ಲಿ ಇಲ್ಲಿ ಈ ಕಡೆ ಬಂದ್ರೆ ಅಲ್ಲಿ ರಾಮದರ್ಶನ ಎಲ್ಲ ಮಾಡಿಕೊಂಡು ದೆನ್ ಯು ಕಮ್ ಟು ಗಯಾ. ಗಯಾಲಿ ಬಂದಾಗ ತುಂಬ ವಿಶೇಷವಾದದ್ದು, ಗಯಾಲಿ ಬಂದು ಒಂದು ರೂಪದಿಂದ ಅಕ್ಷಯವಟದಲ್ಲಿ, ಅಲ್ಲಿ ಒಂದು ಅಕ್ಷಯವಟ ಇದೆ, ಅಕ್ಷಯವಟದಲ್ಲಿ ಸ್ವಯಂ ಆಗಿ ಆ ಒಂದು ಚತುರ್ಮುಖನೇ ನಿಂತಿದ್ದಾನೆ. ಅಲ್ಲಿ ಆ ಒಂದು ವಟಪತ್ರಶಾಲಿಯಾಗಿ ಆ ಒಂದು ಮೇಲೆ ನೋಡಬೇಕು, ಅಲ್ಲಿ ನೋಡಿದ್ರೆ ಅಲ್ಲಿ ಅವನೇ ಮಲ್ಕೊಂಡಿದ್ದಾನೆ, ನಾರಾಯಣ ಮಲ್ಕೊಂಡಿದ್ದಾನೆ. ಆಮೇಲೆ ಕಪಿಲ ತೀರ್ಥ ಈ ಕಡೆ ಕಪಿಲ ತೀರ್ಥ ಬರುತ್ತೆ, ಈ ಕಡೆ ಒಂದು ಫಲ್ಗು ಬರುತ್ತೆ. ಆ ದರ್ಶನವನ್ನು ಫಲ್ಗು ಚಿಕ್ಕದು, ತುಂಬ ಚಿಕ್ಕದು, ದಟ್ ಚಿಕ್ಕದು ದಟ್ ಹ್ಯಾಸ್ ಟು ಟೀಚರ್ಸ್ ದ ಹ್ಯೂಮಿಲಿಟಿ. ಅವಳು ಅಂದ್ಕೊಳ್ತಾಳಂತ ಫಲ್ಗು, ನಾನೇನಪ್ಪ ದೊಡ್ಡದು, ನಿನ್ನ ಮುಂದೆ ನಾನೇನು ದೊಡ್ಡದು ಮಾಡ್ತೀನಿ, ನಾನು ತುಂಬ ಚಿಕ್ಕವಳು ಅಂತ. ಸೊ ಅಲ್ಲಿ ಕ್ಷೇತ್ರಕ್ಕೆ ಹೋಗಿ ಬಂದವರು ಆ ಒಂದು ಅನುಸಂಧಾನ, ನಾವು ಏನು ಇಷ್ಟು ಒಂದು ನೋಡಿಕೊಂಡು ಬಂದಾಗ ನಮ್ಮ ಪಾಲು ಒಂದು ಇಲ್ಲ, ನಾವು ಚಿಕ್ಕವರು ಸಣ್ಣವರು ಅಂತ. ವಿ ಹ್ಯಾವ್ ಟು ನೋ ಅವರ್ ಲಿಮಿಟೇಷನ್ಸ್. ಆವಾಗ ಮಾಡೋವಾಗ ಅಲ್ಲಿನೇ ನೀವು ಅಲ್ಲಿ ಒಂದು ಪಾದ ವಿಷ್ಣು ಪಾದ ಇಟ್ಟಿದ್ದಾರೆ, ಅದು ದೊಡ್ಡ ವಿಸ್ತಾರವಾಗಿ ದಟ್ ಇಟ್ ಸರ್ವಿಸ್ ಒಂದು ಚಾಪ್ಟರ್ ಆಗಿಬಿಡುತ್ತೆ. ವಿಷ್ಣು ಪಾದದಲ್ಲಿ ಒಂದು ಏನು ಅನುಸಂಧಾನ ಅಂದರೆ ಉಪನಿಷತ್ ಚಾಂದೋಗ್ಯದಲ್ಲಿ ಬರುತ್ತೆ, ಭಗವಂತನಿಗೆ ಅನೇಕ ರೀತಿಯಿಂದ ಚತುಷ್ಪಾದ ಅಂತ ಕರೆಸ್ತಾರೆ. ಮೂರು ಪಾದಗಳು ಅವನ ಮೋಕ್ಷಲೋಕದಲ್ಲಿ ಅವನ ಸ್ವರೂಪಧಾಮ ಆಗಿದೆ. ಒಂದು ಪಾದ ಇಡೀ ಒಂದು ಜೀವ ಸಮುದಾಯದಲ್ಲಿ, ಇಡೀ ಒಂದು ಸಂಸಾರದಲ್ಲಿ, ಬ್ರಹ್ಮಾಂಡದಲ್ಲಿ ಒಂದು ಪಾದವನ್ನು ಎಂದೆಂದು ಇಟ್ಟಿದ್ದಾನೆ ದೇವರು. ಆ ಒಂದು ಪಾದವನ್ನು ಆ ಧರ್ಮಶಿಲೆ ಮೇಲೆ, ಧರ್ಮಪುತ್ರಿಯಲ್ಲಿ ಇದ್ದಾನೆ, ಧರ್ಮಪುತ್ರಿ ಮೇಲೆ ಅದನ್ನು ಪಾದವನ್ನು ದೇವರು ಇಟ್ಟಿದ್ದಾನೆ. ಆ ಒಂದು ಪಾದವನ್ನು ವಿಶೇಷವಾದ ಆ ಒಂದು ಚಿಂತನೆ. ಇಲ್ಲಿಂದ ಗಂಗೆ ಬರ್ತಾಳೆ, ಒಂದೊಂದು ಕಡೆಯೂ ಬರೋವಾಗ ವಾದರಾಜರು ಸುಂದರವಾಗಿ ಅದನ್ನು ವರ್ಣನೆ ಮಾಡ್ತಾಳೆ. ಹೇಗಿದೆ ಅಂದ್ರೆ ಗಂಗಾ ಬಂದು ಆ ಒಂದು ನಾರಾಯಣನ ಮಗಳು ಅಲ್ಲಿಂದ ಬಂದಿದ್ದಾಳೆ ಅವಳು, ಎಲ್ಲಿ ಆ ಒಂದು ಕೇಶವ ಪ್ರಯಾಗಿಂದ ಬಂದಿದ್ದಾಳೆ. ಸರಸ್ವತಿ ಮತ್ತು ಅಲಕನಂದ ಬರೋವಾಗ ಕೇಶವ ಪ್ರಯಾಗ ಆಗುತ್ತೆ. ಆ ಕೇಶವ ಪ್ರಯಾಗಲಿ ಆ ಚತುರ್ಮುಖ ತಾನೇ ಬಂದು ಇಳಿದು ಬಂದು ಅಲ್ಲಿ ಒಂದು ಪ್ರಕೃಷ್ಟವಾದ ಯಾಗವನ್ನು ಅವರು ಮಾಡಿದ್ದಾರೆ. ಅವರು ಆ ವಸುಧಾರ ಅಂಬೋ ಜಾಗೆಯಲ್ಲಿ ಅವರು ಯಾಗ ಮಾಡಿದ್ದಾಗ ಅಲ್ಲಿ ಹೈಗ್ರೀವ ರೂಪ ಭಗವಂತನೇ ಅಲ್ಲಿ ಸಾಕ್ಷಾತ್ತಾಗಿ ಆವಿರ್ಭಾವ ಆದ. ಅವನೇ ಅನೇಕ ರೂಪಗಳು ತಗೊಂಡು ತಗೊಂಡು ತನ್ನ ಮಗಳು, ತಂದೆಯಾದವನು ಮಗಳು ಮದುವೆ ಮಾಡ್ಕೊಂಡು ಹೋದಾಗ ಹೊರಗೆ ತನಕ ಹೋಗ್ಬಾ, ರೈಲ್ವೆ ಸ್ಟೇಷನ್ ತನಕ ಹೋಗಿ, ಏರ್ಪೋರ್ಟ್ ತನಕ ಹೋಗ್ಬಾ ಅಂತ ಹೇಳ್ತಾನೆ. ಈ ತಂದೆ, ಈ ನಿಜವಾದ ತಂದೆ ಮಗಳನ್ನ ಬಿಡೋದೇ ಇಲ್ಲ ಅಂತ. ಒಂದೊಂದು ಕಡೆಯನ್ನು ಅವನೇ ತಾನೇ ಮಗಳ ಜೊತೆಯಲ್ಲಿ ಬಂದು ನಿಂತು ಬಿಟ್ಟಿದ್ದಾನಂತ. ಆದ ಕಾರಣದಿಂದ ಹಯಗ್ರೀವ ರೂಪದಿಂದ ಬಂದಿದ್ದೆ ಅಲ್ಲಿ ನಾಲ್ಕು ವೇದಗಳು ಕಿವಿಗೆ ಜ್ಞಾನಿಗಳಿಗೆ ಕೇಳಿಸುತ್ತೆ, ವಸುಧಾರ ಅಲ್ಲಿ ಕೇಳಿಸುತ್ತಂತ ಅಂತ ಹೇಳ್ತಾರೆ. ಅದು ನಮ್ಮೊಳಗೆ ಆವಿರ್ಭಾವ ಆಗತ್ತಂತೆ. ಸೊ ಹೀಗೆ ಹೀಗೆ ಅವನು ಬರ್ತಾ ಇದ್ದಾನೆ. ದಡೆ ಸಿಗ್ನಿಫೈ ಮಾಡ್ಲಕ್ಕೆ ಏನ್ ತರ್ತಾರೆ ಅಂದ್ರೆ ಆ ಒಂದು ಪಾದ ಇಡೀ ಜೀವ ಸಮುದಾಯದಲ್ಲಿ ಇಟ್ಟಿದ್ದಾನಲ್ಲ ದೇವರು, ಆ ಒಂದು ಪಾದ, ಒಂದು ಪಾದವೇ ಸಾಕು ಅಂತಾರೆ. ಯಾಕೆಂದ್ರೆ ಪಾದವನ್ನ ಸುಹ ಅಂಬೋ ಗಂಡಸರು ವ್ಯಾಕೃತಿ ಹೇಳೋವಾಗ ಸುಹ ಅಂತ ಹೇಳ್ತಾರೆ, ಸ್ವಹ ಅಂತಾನು ಹೇಳ್ತಾರೆ ಋಗ್ವೇದಿಗಳು, ಸ್ವಹ ಅಂತ ಹೇಳ್ತಾರೆ ಯಜುರ್ವೇದಿಗಳು, ಸುಹ ಅಂತ ಬಿಡಿಸನ್ನು ಹೇಳ್ತಾರೆ. ಯಾಕೆ ಅಂದ್ರೆ ಒಂದು ಪಾದ ಎರಡು ಪಾದ ಅಂದ್ರೆ ಎರಡೂ ಆಗ್ಬೋದು. ಯಾಕೆಂದ್ರೆ ಸು ಅಂದ್ರೆ ಆನಂದ, ವ ಅಂದ್ರೆ ಜ್ಞಾನ, ಜ್ಞಾನ ಇರೋ ಜಾಗದಲ್ಲಿ ಆನಂದವೂ ಇರುತ್ತೆ. ಯಾ ಹೋಗಿ ಸೇರುವಂತ ಮೋಕ್ಷ ಒಂದೇ ಜಾಗ. ಸೊ ಒಂದೇ ಪಾದವು ಸಾಕು. ಸೊ ಆ ಅನುಸಂಧಾನದಲ್ಲಿ ಋಗ್ವೇದಿಗಳು ಸ್ವಹ ಅಂತಾನೆ ಹೇಳ್ತಾರೆ. ಸೊ ಆ ಪಾದವನ್ನ ತಂದು ಎಲ್ಲರಿಗೇನು ಕೊಟ್ಟು ಆ ಗಂಗೆ ತರುವಾಗ, ಗಂಗೆ ತರುವಾಗ ಗಂಗೆ ಜನಕ ಗಂಗೆಯನ್ನು ಬಿಟ್ಟು ಇರೋದೇ ಇಲ್ಲ, ಅವರು ಅವ್ರ ಕೂಡ ಜೊತೆ ಜೊತೆ ಬರ್ತಾನೆ. ಸೊ ಈ ಗಂಗೆಯನ್ನ ನೀವು ಇಟ್ಕೊಂಡ್ರೆ ಆ ಜೊತೆಲಿ ಹೈಗ್ರೀವ ರೂಪ ಭಗವಂತ ಎಷ್ಟೋ ಹೆಸರುಗಳು ಅಲ್ಲಿಂದ ಒಂದೊಂದು ಪ್ರಯಾಗೇನು ಒಂದು ಒಂದು ಹೆಸರು. ಸಮಟೈಮ್ ವಿ ಕ್ಯಾನ್ ಗೋ ಥ್ರೂ ದ ಪಂಚ ಪ್ರಯಾಗ, ಅದಕ್ಕೆ ಪಾಂಚಾಲ ಅಂತ ಹೇಳ್ತಾರೆ. ಸೊ ಒಂದೊಂದು ಕಡೆನೂ ಅವನು ಬಂದು ಅಷ್ಟು ರೂಪದಿಂದ ಈ ನೀರಲ್ಲಿ ಅವನು ಇದ್ದಾನೆ. ಸೊ ಅದಕ್ಕೆ ದರ್ಶೈ ಅವರು ಅಲ್ಲಿ ಯಾತ್ರೆ ಎಲ್ಲ ಮಾಡಿ ದೆಂದೆ ಡೂದಿಸ ಬ್ರಾಹ್ಮಣ ಸಮಾರಾಧನೆ ಅಂತ ಮಾಡ್ತಾರೆ. ಬ್ರಾಹ್ಮಣ ಸಮಾರಾಧನೆ ಅಂತ ಏನು ಮಾಡೋದು ಅಂದ್ರೆ ಈ ಮಾಡಿ ಹೋಮ ಮಾಡಿದ್ದಾರೆ. ಈ ಹೋಮ ಮಾಡುವಾಗ ದೇವರು ಸೃಷ್ಟಿ ಆರಂಭ ಕಾಲದಲ್ಲಿ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇದು ಬರುತ್ತೆ. ಬರೋವಾಗ ಒಂದೊಂದಕ್ಕೇನೋ ನಿಯಮನ ಮಾಡಲಿಕ್ಕೆ ಒಂದೊಂದು ದೇವತೆಯನ್ನು ಇಟ್ಟಿದ್ದಾನಂತೆ. ನಮ್ಗೆ ಎಲ್ಲರಿಗೆ ಗೊತ್ತು ಚತುರ್ಮುಖನಿಗೆ ಅವತಾರಗಳು ಇಲ್ಲ, ಇದರನು ಚತುರ್ಮುಖನಿಗೆ ಎರಡು ಸ್ಥಾನ ವಿಶೇಷವಾಗಿ ಭೂಲೋಕದಲ್ಲಿ ಇದ್ದಂತೆ. ಒಂದು ಏನು ಅಂದ್ರೆ ಅವನು ಅಗ್ನಿಯಲ್ಲಿ ಇರ್ತಾನಂತೆ. ಅಗ್ನಿಯಲ್ಲಿ, ಅಗ್ನಿ ಸಂಸ್ಕೃತ ಅವ್ರು ಹೇಳಿದ್ರಲ್ಲ ಸಂಸ್ಕೃತವಾದ ಅಗ್ನಿ ಅಂತ, ಅಗ್ನಿ ಸಂಸ್ಕೃತ ಮಾಡಿದಾಗ, ಸಂಸ್ಕಾರಗಳನ್ನ ಮಾಡಿದಾಗ ಅಲ್ಲಿ ಅಗ್ನಿ ಮಾತ್ರ ನಮ್ಗೆ ಕಾಣುತ್ತಲ್ಲ, ಅಗ್ನಿ ಕಾಣುವಾಗ ಚತುರ್ಮುಖ ಬ್ರಹ್ಮನು ಅಲ್ಲಿ ಕಾಣ್ತಾನೆ. ಚತುರ್ಮುಖ ಬ್ರಹ್ಮ ಇದ್ದಾನೆ. ಅದಕ್ಕೆ ಜಪ ಏನೇನು ಮಾಡುವಾಗ, ಅದು ಹೇಳುವಾಗ ನಾವು ಅದೆಲ್ಲ ಮಾಡಿ ಪುಷ್ಟಿ ತಂದು ಕೊಡ್ತೀವಿ ಅದಕ್ಕೆ. ಅಲ್ಲಿ ಚತುರ್ಮುಖ ಅಲ್ಲಿ ಇದ್ದಾನೆ, ಅಗ್ನಿಯಲ್ಲಿ ಚತುರ್ಮುಖ ಇದ್ದಾನೆ, ಇನ್ನೊಂದು ಕಡೆ ಇದ್ದಾನೆ ಅಂತ. ಅವನು ಎಲ್ಲಿ ಇದ್ದಾನೆ ಅಂದ್ರೆ ಅವನು ಬ್ರಾಹ್ಮಣರಲ್ಲಿ ಇದ್ದಾರಂತ. ಬ್ರಾಹ್ಮಣರು ಅಂದ್ರೆ ಇಲ್ಲಿ ಜಾತಿಯನ್ನ ಹೇಳಲ್ಲ, ಇಲ್ಲಿ ಹೇಳೋದು ವರ್ಣವನ್ನ ಹೇಳ್ತಾರೆ. ಯಾವರಲ್ಲಿ ಬ್ರಾಹ್ಮಣತ್ವ ಇದೆಯೋ ಅವರಲ್ಲಿ ಚತುರ್ಮುಖ ವಿಶೇಷವಾಗಿ ಇರ್ತಾನಂತೆ. ಸೊ ಈ ಎರಡು ಜಾತಿಯಲ್ಲಿನೂ ಭಗವಂತನೇ ಖುದ್ದಾಗ ಕೂತಿರ್ತಾನಂತೆ. ಅಂದ್ರೆ ಬ್ರಾಹ್ಮಣ ಅಂದ್ರೆ ಏನರ್ಥ ಅಂತ ಭಾಗವತ ಏಕಾದಶ ಸ್ಕಂದದಲ್ಲೇ ಬರುತ್ತೆ, ಬರುವಾಗ ಹೇಳ್ತಾರೆ ಬ್ರಾಹ್ಮಣಸ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತಿ ಅಂತ ಹೇಳ್ತಾರೆ. ಅಂದ್ರೆ ಬ್ರಾಹ್ಮಣ ಎಂಬುವ ಲಕ್ಷಣ ಏನು ಅಂದ್ರೆ ಕ್ಷುದ್ರ ಕಾಮನೆಗಳು, ಜಸ್ಟ್ ಟೂ ಮಚ್ ಒಂದು ಅಟ್ಯಾಚ್ಮೆಂಟ್ ಟುವರ್ಡ್ಸ್ ವಿಷಯಗಳು, ದ ಮೆಟೀರಿಯಲ್ಸ್ ಮ್ಯಾಟರ್, ಆ ಒಂದು ಹೊರಗಿನ ಪ್ರಪಂಚ ಮೇಲೆ ಅತೀ ಒಂದು ಆಸೆಯನ್ನೇ ಇಟ್ಕೋಬಾರ್ದು. ದಟ್ ಈಸ್ ದ ಒನ್ ಆಫ್ ದ ಮೇನ್ ಕ್ವಾಲಿಟಿ ಆಫ್ ಬ್ರಾಹ್ಮಣ ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೆ ಸುಖ ಯಾವಾಗ ಅಂತ ಹೇಳ್ತಾರೆ, ಪ್ರೇತ್ಯಾನಂತರಂ ಸುಖ ಅಂತ ಹೇಳ್ತಾರೆ. ಇಲ್ಲಿ ಇರೋ ತನಕ ಯಾಗ ಈ ತರ ಮಾಡ್ತಾ ಇತ್ತು, ಪ್ರೇತ್ಯಾನಂತರಂ ಕೃಚ್ಛರಾಯ ತಪಸಾಯ ಚೆಯ್ಯೋ ಪ್ರೇತ್ಯಾನಂತರಂ ಸುಖಂ ಅಂತ ಅಲ್ಲಿ ಅವರನ್ನ ಹೇಳ್ತಾರೆ ಅವರು. ಸೊ ಹಾಗೆ ಒಂದು ಅಂದ್ರೆ ಬ್ರಾಹ್ಮಣರ ಲಕ್ಷಣ ಏನು, ಬೇಸಿಕಲಿ ಟೇಕ್ ಹೋಮ್ ಮೆಸೇಜ್, ಬ್ರಾಹ್ಮಣರ ಲಕ್ಷಣ ಏನು ಅಂದ್ರೆ ಬ್ರಹ್ಮ ಅಣತಿಯತಿ ಬ್ರಾಹ್ಮಣ ಅಂತ. ಅವನ ಮನಸ್ಸು ಯಾವಾಗಲೂ ಏನೇ ನೋಡಿದ್ರೂ ಅಲ್ಲಿ ಆ ಬ್ರಹ್ಮ ಎಲ್ಲ ಕಡೆನೂ ನಮ್ಗೆ ವಿಷಯಗಳು ಇಲ್ಲಿ ಎಲ್ಲ ಕಾಣಿಸ್ತಾ ಇದೆ. ಒಂದೊಂದು ವಿಷಯದಲ್ಲಿನು ದೇ ಸಿ ಇನ್ಸೈಟ್. ಒಂದು ಚೇತನ ಇರಬೇಕಂದ್ರೆ ಅಲ್ಲಿ ನಾರಾಯಣ ಇರಬೇಕು ಅಂತ. ಒಂದೊಂದು ವಸ್ತುವಿನ ನಾರಾಯಣನ ನೋಡೋದು ಅದು ಬ್ರಾಹ್ಮಣನ ಕ್ವಾಲಿಟಿ ಅಂತ ಹೇಳ್ತಾರೆ. ಸೊ ಈ ಇಂಥ ಒಂದು ಬ್ರಾಹ್ಮಣರಲ್ಲಿ ಇರ್ತಾನಂತೆ. ಅದಕ್ಕೆ ಬ್ರಾಹ್ಮಣ ಅದು ಮಾಡೋರು ವಿ ಡೋಂಟ್ ನೋ ಅವರ್ ಓನ್ ಲಿಮಿಟೇಷನ್ಸ್. ಸೊ ಏನ್ ಮಾಡ್ತೀವಿ, ನಮ್ಗೆ ಅಂತ ಬ್ರಾಹ್ಮಣರು ಯಾರು ಒಳಗೆ ಯಾರು ಅಂತ ಗೊತ್ತಿಲ್ಲ. ಸೊ ಡ್ಯೂ ಟು ಅವರ್ ಓನ್ ಲಿಮಿಟೇಷನ್ ನಾವು ಏನ್ ಮಾಡ್ತೀವಿ, ಒಂದು ಬ್ರಾಹ್ಮಣನಿಗೇನು ಒಂದು ಬ್ರಾಹ್ಮಣ ಕ್ಷತ್ರಿಯ ಸ್ತ್ರೀಗಳು ಹುಟ್ಟಿದ ಮಕ್ಕಳನ್ನ ಸಂಸ್ಕಾರ ಎಲ್ಲ ಆಗಿದ್ರೆ ಬ್ರಾಹ್ಮಣ ಅಂತ, ದಟ್ಸ್ ಆಲ್ ವಿ ಕ್ಯಾನ್ ಡು ಅಂತದವ್ರನ್ನ ಕರೆಸ್ತೀವಿ. ನಾವು ಕರೆಸಿ ಏನ್ ಮಾಡ್ತೀವಿ ಅಂದ್ರೆ ಅಲ್ಲಿ ಬ್ರಾಹ್ಮಣ ಸಮಾರಾಧನೆ ಮಾಡುವಾಗ, ಅಲ್ಲಿ ನೋಡಿ ಬ್ರಾಹ್ಮಣ ಆರಾಧನೆ ಅಂತ ಅವ್ರಿಗೆ ಹಾಕಿಲ್ಲ, ಬ್ರಾಹ್ಮಣ ಸಮಾರಾಧನೆ ಅಂತ. ಅಂದ್ರೆ ಏನು, ಅಲ್ಲಿ ಪೂಜೆ ಮಾಡೋದು ಬರೀ ಒಂದು ಬ್ರಾಹ್ಮಣರ ಅಲ್ಲ, ಸಮ ಆರಾಧನೆ. ಸಮ ಅಂದ್ರೆ ಅದು ಭಗವಂತನ ಹೆಸರು, ಅಕಯ ಪ್ರವೇಶಂ ಭೂಮ ಸಕಃ ಏಕಾಕ್ಷ, ಆ ಒಂದು ವಿಶೇಷವಾದ ಸಮ್ ಎಂಬುದು ಭಗವಂತನನ್ನ ಹೆಸರು. ಸೊ ಆ ಬ್ರಾಹ್ಮಣರಲ್ಲಿ ನಾವು ಪಂಚಭೇದ ತಾರತಮ್ಯ ಅಂತ ಹೇಳ್ತೀವಲ್ಲ, ಅದು ಹೇಳೋದಲ್ಲಿ ಇಲ್ಲ, ನಾವು ಮಾಡುವಂತ ಕರ್ಮದಲ್ಲಿ ಅದು ಇರಬೇಕು. ಅಂದ್ರೆ ಬ್ರಾಹ್ಮಣ ಬಂದಿದ್ದಾನೆ, ಆ ಬ್ರಾಹ್ಮಣ ಆ ಒಂದು ದೇಹ ಅವನ ಒಳಗೆ ಒಂದು ಜೀವ ಇದೆ. ಸೊ ಜಡ ದೇಹ ಇಸ್ ಡಿಫ್ರೆಂಟ್, ದ ಜೀವ ಇಸ್ ಡಿಫ್ರೆಂಟ್. ಆ ಜೀವನ ಒಳಗೆ, ಆ ಒಂದು ದೇಹದ ಒಳಗೆ ಅವನು ಮಾತ್ರ ಇಲ್ಲ, ಅನೇಕ ದೇವತೆಗಳು ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಸೊ ಏನಾಯ್ತು, ಜೀವ ಜೀವ ಭೇದ ಬಂತು, ಆ ಜೀವ ಜೀವ ಬರಬಾರ್ದ. ಸೊ ಎಲ್ಲರೆಯನ್ನು ಒಳಗೆ ಬಂದು ನಾರಾಯಣನೇ ಇದ್ದಾನೆ, ಹರಿ ನಿಯಾಮಕನಾಗಿ ಅವನೇ ಇದ್ದಾನೆ. ಸೊ ಈ ತರ ನಾವು ಯಾವ ಪೂಜೆ ಮಾಡಿದ್ರು ಆ ಒಂದು ಪಂಚಭೇದವನ್ನು ನೋಡಬೇಕು. ಇಲ್ಲಿ ಸಮ್ ಅಂತ ಆ ಭಗವಂತನೇ ಇದ್ದಾನೆ ಈ ಬ್ರಾಹ್ಮಣನಲ್ಲಿ ಅಂತ ತಿಳ್ಕೋಬೇಕು. ಅಲ್ಲೇ ನಿಂತು ಬಿಟ್ರೆ, ಬರೀ ಬ್ರಾಹ್ಮಣನ ಮಾತ್ರ ಆರಾಧನೆ ಮಾಡಿದ್ರೆ, ಆಚಾರ್ಯರು ಹೇಳ್ತಾರೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಿನ್ನ ಕರ್ಮ ಕ್ಷೀಣ ಆಗಿಬಿಡತ್ತೆ ಅಂತ ಹೇಳ್ತಾರೆ. ಯಾಕೆಂದ್ರೆ ಮಾಡೋನು ಕ್ಷೀಣ ಆಗ್ತಾನೆ, ಒಂದಾನೊಂದು ದಿವಸದಲ್ಲಿ ಅವನು ಕ್ಷೀಣ ಆಗ್ತಾನೆ. ಅವನಿಗೆ ಪೂಜೆ ಮಾಡಿದ್ದೀವಿ ಅಂದ್ಕೊಂಡ್ರೆ ನಮ್ಗೆ ಫಲನೂ ಕ್ಷೀಣ ಆಗತ್ತೆ. ಇನ್ಸ್ಟೆಡ್ ಅವನ ಒಳಗೆ ದೇವತೆಗಳಿದ್ದಾರೆ, ದೇವತೆಗಳ ಒಳಗೆ ನಾರಾಯಣ ಇದ್ದಾನೆ, ಆ ನಾರಾಯಣನೇ ನನ್ನ ಒಳಗೇನು ಬಿಂಬನಾಗಿದ್ದಾನೆ ಅಂತ ಹೀಗೆ ನಾವು ತಿಳ್ಕೊಂಡ್ರೆ ನಾರಾಯಣನ್ಗೆ ಕ್ಷೀಣ ಇಲ್ಲ, ಹೀ ಈಸ್ ಆಲ್ವೇಸ್ ದೇರ್. ಸೊ ನಿಮ್ಮ ಕರ್ಮ ಹೇಳ್ತಾರೆ ಆಚಾರ್ಯ, ಅದ ವೇದಗಳು ಹೇಳುತ್ತಾ ಹಾ ಅಂತ ಹೇಳ್ತಾ, ಅದು ಎಷ್ಟು ಆಶ್ಚರ್ಯ. ಅಸ್ಯ ಕರ್ಮ ಕ್ಷೀಣತೆ ಕ್ಷೀಯತೆ, ಅಸ್ಯ ಕರ್ಮ ಕ್ಷೀಯತೆ ಅಂತ ಹೇಳ್ತಾರೆ. ಹಾ ಅದು ಏನು ಆಶ್ಚರ್ಯ, ಕರ್ಮ ನೀವು ಇದು ಎಲ್ಲರಿಗೂ ಅನ್ನದಾನ ಎಲ್ಲ ಮಾಡಿ ಆಯ್ತು, ನಾವೆಲ್ಲ ಮನೆಗೆ ಹೋಗ್ಬೇಕು, ಎಲ್ಲ ಆಯ್ತು ಕೆಲಸ, ಕರ್ಮ ಎಂಡ ಆಯ್ತು ಅವ್ರದ್ದು. ಆ ಒಂದು ದೇವರ ಅನುಸಂಧಾನ ಮಾಡಿದ್ದಕ್ಕೆ ಆ ಒಂದು ಫಲ ಇದೆಲ್ಲ, ಅದು ಕ್ಷೀಣವೇ ಆಗೋದಿಲ್ಲ ಅಂತ ಈ ಒಂದು ಮಹಾತ್ಮ್ಯವನ್ನು ಬ್ರಾಹ್ಮಣ ಸಮಾರಾಧನೆ ಎಂಬುದಲ್ಲಿ ಹೇಳ್ತಾರೆ ಅಂತ ಹೇಳಿ ಕೃಷ್ಣ.